ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ವಾಕ್ಯವನ್ನು ಕೇಳುವ ಸಮಯ.
ದೇವರೊಂದಿಗೆ ಸಮಾಧಾನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ಮತ್ತೊಂದು ಆವರ್ತಿ ಈ ಬಾನುಲಿ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವಂಥದ್ದು ಬಹಳ ಸಂತೋಷ. ನೀವೆಲ್ಲರೂ ಸಹ ದೇವರ ಕೃಪೆಯಿಂದ, ಆತನ ಒಂದು ಆಶೀರ್ವಾದದಿಂದ ಸಂತೋಷವಾಗಿಯೂ ಸಮಾಧಾನದಿಂದ ಇದ್ದೀರಿ ಎಂಬುದಾಗಿ ನಾವು ಬಯಸುವಂತೆಯವರಾಗಿದ್ದೇವೆ. ಈ ಸಂದೇಶಗಳು ನಿಮಗೆ ಆಶೀರ್ವಾದ ತಂದಿದೆ ಎಂಬುದಾಗಿ ನಾವು ನಂಬುವಂತೆಯವರಾಗಿದ್ದೇವೆ. ಆಗಿದ್ದಂಥ ಪಕ್ಷದಲ್ಲಿ ನೀವು ನಮಗೆ ಕರೆಯ ಮೂಲಕ ಅಥವಾ ಪತ್ರದ ಮೂಲಕ ಕೊನೆಯಲ್ಲಿ ಬರುವ ವಿಳಾಸಕ್ಕೆ ಅಥವಾ ನಂಬರಿಗೆ ಕರೆ ಮಾಡುವುದರ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನಾವು ದೇವರೊಂದಿಗೆ ಸಮಾಧಾನ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಕಲಿಯಲು ಹೋಗುವಂತೆಯವರಾಗಿದ್ದೇವೆ. ಆದಾಮ ಮತ್ತು ಅವಳು ಪಾಪ ಮಾಡಿದಾಗ ದೇವರಿಗೆ ವಿರುದ್ಧವಾಗಿ ಹೋಗಿ ಅವರು ದೇವರನ್ನು ಬಿಟ್ಟು ದೂರ ಹೋಗುವಂತೆಯವರಾಗಿದ್ದಾರೆ. ಆದರೆ ದೇವರು ಅವರನ್ನು ಹುಡುಕಿಕೊಂಡು ಬರುವಂತೆವನಾಗಿದ್ದಾನೆ. ಹುಡುಕಿಕೊಂಡು ಬರುವುದರ ಮೂಲಕವಾಗಿ ಅವರ ಜೊತೆಯಲ್ಲಿ ಸಮಾಧಾನವನ್ನು ಹೊಂದಿಕೊಳ್ಳುವಂಥವನಾಗಿದ್ದಾನೆ. ಅವರು ದೇವರ ಜೊತೆಯಲ್ಲಿ ಸಮಾಧಾನವನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೆ. ಈ ಒಂದು ಸಂಪರ್ಕ, ಈ ಒಂದು ಸಮಾಧಾನ ದೇವರು ಹೇಗೆ ನಮಗೆ ಕೊಡುವಂಥವನಾಗಿದ್ದಾನೆ, ನಮ್ಮ ಸ್ವಭಾವ ಪಾಪಕ್ಕೆ ಬಿದ್ದಾಗ ಅದು ಯಾವ ರೀತಿಯಲ್ಲಿ ಹೋಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿರಿ. ಕೃಪಾಪೂರ್ಣನೇ ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಈ ಲೋಕದಲ್ಲಿ ನಾವು ಪಾಪಿಗಳಾಗಿ ನಿನ್ನನ್ನು ಬಿಟ್ಟು ಹೋಗಿದ್ದೇವೆ ಸ್ವಾಮಿ. ನಮ್ಮ ಒಂದು ಮನಸ್ಸು, ನಮ್ಮ ಒಂದು ಆಲೋಚನೆ ಈ ಲೌಕಿಕ ಶರೀರದೀನ ಸ್ವಭಾವದ ಮೇಲೆ ತುಂಬಿಕೊಂಡಿದೆ ಸ್ವಾಮಿ. ಆದರೆ ದೇವ, ನಿನ್ನ ಮಕ್ಕಳಾಗಿ ಮನ ತಿರುಗಿ ನಿನ್ನ ಬಳಿಗೆ ಬರುವಾಗ ಖಂಡಿತವಾಗಿಯೂ ಸಹ ನೀನು ಸಮಾಧಾನವನ್ನು ನೀಡುವಂತಹ ದೇವರಾಗಿದ್ದೀಯ ಸ್ವಾಮಿ. ನಮ್ಮ ಜೊತೆಯಲ್ಲಿ ಒಂದು ನಿಕಟವಾದಂತಹ ಸಂಪರ್ಕವನ್ನು ಹೊಂದಿಕೊಳ್ಳಲು ಬಯಸುವಂತಹ ದೇವರು ನೀನಾಗಿದ್ದೀಯ ಸ್ವಾಮಿ. ಹೌದು ದೇವ, ಈ ದಿನದಲ್ಲಿ ನಿನ್ನ ಜೊತೆಯಲ್ಲಿ ನಾವು ಸಮಾಧಾನವನ್ನು ಯಾಕೆ ಹೊಂದಿಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ನಾವು ಕಲಿಯಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ವಿಶೇಷವಾಗಿ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಿನ್ನ ರಾಜ್ಯಕ್ಕೆ ಸಿದ್ಧರಾಗಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಯಾವುದು ದೇವರಿಂದ ನಮ್ಮನ್ನು ಬೇರ್ಪಡಿಸಿದೆ ಅಂದರೆ ಪಾಪ. ಪಾಪ ದೇವರಿಂದ ನಮ್ಮನ್ನು ಬೇರ್ಪಡಿಸಿ ಎಲ್ಲಿಗೆ ಕರೆದುಕೊಂಡು ಹೋಗಿದೆ ಅಂದರೆ ಈ ಲೋಕದ ಎಲ್ಲ ರೀತಿಯ ಆಸೆ ಪಾಸೆಗಳಿಗೂ ಕರ್ಕೊಂಡೋಗಿ ಶರೀರ ಭಾವದ ಮೇಲೆ ಮನಸ್ಸಿಟ್ಟು ಜೀವಿಸುವಂತೆ ಮಾಡಿದೆ ಪ್ರಿಯ ಕೇಳುಗರೆ. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ಪೌಲನು ನಾವು ಶರೀರದ ಆಸೆ ಮೇಲೆ, ಈ ಶರೀರ ಭಾವದ ಮೇಲೆ ಮನಸ್ಸಿಟ್ಟಿರುವುದರಿಂದ ದೇವರಿಂದ ನಾವು ಯಾವ ರೀತಿಯಲ್ಲಿ ದೂರವಾಗಿದ್ದೇವೆ ಎಂಬುದನ್ನು ಪೌಲನು ತಿಳಿಸುವಂತೆವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:7 ವಚನವನ್ನು ಓದುವುದಾದರೆ ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂತಾಗಿದೆ. ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ವಿರುದ್ಧವಾಗಿದೆ. ಯಾಕೆ ನಾವು ಶರೀರ ಭಾವಗಳ ಮೇಲೆ ಮನಸ್ಸಿಡುವಂತೆವರಾಗಿದ್ದೇವೆ? ಯಾಕೆಂದರೆ ದೇವರ ಒಂದು ನ್ಯಾಯ ಪ್ರಮಾಣವನ್ನು ನಾವು ಮೀರಿದ್ದೇವೆ. ದೇವರ ನ್ಯಾಯ ಪ್ರಮಾಣವನ್ನು ಮೀರಿ ನಾವು ಪಾಪಕ್ಕೆ ಗುರಿಯಾಗಿದ್ದರಿಂದ, ನಮ್ಮ ಮನಸ್ಸಿನ ಆಲೋಚನೆಗಳೆಲ್ಲ ಪಾಪದಲ್ಲಿ ತುಂಬಿರುವುದರಿಂದ ನಾವು ಶರೀರ ಭಾವಗಳ ಮೇಲೆ ಮನಸ್ಸಿಡುವಂಥವರಾಗಿದ್ದೇವೆ. ಅದು ದೇವರಿಗೆ ವಿರುದ್ಧವಾಗಿದೆ ಎಂಬುದಾಗಿ ಪೌಲನು ತಿಳಿಸುವಂತೆವನಾಗಿದ್ದಾನೆ. ಅಂತಹ ಶರೀರ ಭಾವದ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡುವುದಕ್ಕೆ ಆಗುವುದಕ್ಕೂ ಸಹ ಸಾಧ್ಯವಿಲ್ಲ. ಯಾಕೆಂದರೆ ಅದು ದೇವರಿಂದ ದೂರವಾಗಿದೆ. ಈ ರೀತಿಯಾಗಿ ಶರೀರದ ಆಶೆಯಲ್ಲಿ ಜೀವಿಸುವಂತಹ, ಶರೀರ ಭಾವದ ಮೇಲೆ ಮನಸ್ಸಿಡುವಂಥದ್ದು ದೇವರಿಗೆ ಮೆಚ್ಚುಗೆ ಅಲ್ಲ ಎಂಬುದಾಗಿ ಮತ್ತೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8:8 ವಚನದಲ್ಲಿ ತಿಳಿಸುವಂತೆವನಾಗಿದ್ದಾನೆ. ಆತನು ಈ ರೀತಿಯಾಗಿ ಬರೆಯುವಂತೆವನಾಗಿದ್ದಾನೆ, ಶರೀರ ಭಾವ ದೀನವಾಗಿರುವವರು ದೇವರನ್ನ ಮೆಚ್ಚಿಸಲಾರರು. ಶರೀರ ದೀನ ಭಾವದ ವಿಚಾರಗಳು ಏನೆಂಬುದಾಗಿ ನಾವು ನೋಡಬೇಕಾದರೆ ಹೊಟ್ಟೆ ಕೀಚು, ಆಸೆ, ಅನೇಕ ಕಾಮಾಭಿಲಾಸೆ, ಇವುಗಳಿಂದ ಕೂಡಿರ್ತಕ್ಕಂತಹ ಅನೇಕ ವಿಧವಾದಂತಹ ಕೆಟ್ಟತನಗಳು ಶರೀರದ ಆಸೆಗಳಾಗಿವೆ ಪ್ರಿಯಕೇರುಗಳೇ. ಆದ್ದರಿಂದ ಇದು ದೇವರಿಗೆ ವಿರುದ್ಧವಾಗಿದೆ. ಇದು ದೇವರನ್ನ ಎಂದಿಗೂ ಸಹ ಮೆಚ್ಚಿಸಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಪಾಪದಲ್ಲಿ ಬಿದ್ದು ಶರೀರ ಭಾವದ ಆಸೆಗಳ ಮೇಲೆ ಮನಸ್ಸಿಟ್ಟು ಜೀವಿಸುವಂತಹ ನಾವು ದೇವರಿಂದ ದೂರವಾಗಿದ್ದೇವೆ. ದೇವರಿಂದ ದೂರವಾದಂತಹ ಈ ಸ್ಥಿತಿಯನ್ನು ನಾವು ಯಾವ ರೀತಿಯಲ್ಲಿ ಬಿಟ್ಟು ದೇವರ ಬಳಿಗೆ ಬಂದು ಸಮಾಧಾನವನ್ನು ಹೊಂದಿಕೊಳ್ಳಬೇಕು ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಮ್ಮ ಸ್ಥಿತಿ ಶರೀರ ಭಾವದ ಸ್ವಭಾವದ ಮೇಲೆ ತುಂಬಿಕೊಂಡಿದೆ. ಆದ್ದರಿಂದ ಅದನ್ನು ಬಿಟ್ಟು ಬರಬೇಕೆಂಬುದಾಗಿ ದೇವರು ಕರೀತಕ್ಕಂಥವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:6 ವಚನವನ್ನು ಓದಬೇಕಾದರೆ ಶರೀರ ಭಾವದ ವಿಷಯಗಳ ಮೇಲೆ ಮನಸ್ಸಿಡುವುದು ಮರಣಕ್ಕೆ ನಡೆಸತಕ್ಕಂಥದ್ದಾಗಿದೆ, ಆದರೆ ಪವಿತ್ರಾತ್ಮನ ವಿಷಯಗಳ ಮೇಲೆ ಮನಸ್ಸಿಡುವುದು ನಿತ್ಯ ಜೀವವು ಮತ್ತು ಮನಃಶಾಂತಿಯೂ ಆಗಿದೆ. ಇಲ್ಲಿ ಎರಡೂ ರೀತಿಯಲ್ಲಿ ವಿಂಗಡಿಸಿ ಪೌಲು ಬರೀತಕ್ಕಂತನಾಗಿದ್ದಾನೆ. ಒಂದು, ಶರೀರ ಭಾವದ ಆಸೆಗಳು, ಶರೀರ ಭಾವದ ವಿಚಾರಗಳು ದೇವರನ್ನ ಎಂದಿಗೂ ಮೆಚ್ಚಿಸುವುದಿಲ್ಲ. ಅದು ದೇವರಿಗೆ ವಿರುದ್ಧವಾಗಿದೆ. ಆ ದೇವರಿಗೆ ವಿರುದ್ಧವಾದ ಕಾರಣದಿಂದ ಅದು ನಮ್ಮನ್ನು ಎಲ್ಲಿಗೆ ನಡೆಸತಕ್ಕಂಥದ್ದಾಗಿದೆ ಅಂದರೆ ಪಾಪಕ್ಕೆ ನಡೆಸತಕ್ಕಂಥದ್ದಾಗಿದೆ. ಪಾಪದ ಸಂಬಳ ಮರಣವಾಗಿದೆ ಪ್ರಿಯ ಕೇಳುಗರೆ. ಆದರೆ ನಾವು ಆತ್ಮನ ಮುಖಾಂತರವಾಗಿ ಆತ್ಮಿಕವಾಗಿ ಜೀವಿಸುವುದಾದರೆ, ಪರಿಶುದ್ಧಾತ್ಮನ ವಿಷಯಗಳ ಮೇಲೆ ಮನಸ್ಸಿಡುವುದಾದರೆ, ಅದು ನಿತ್ಯ ಜೀವವನ್ನು ಮನಃಶಾಂತಿಯನ್ನ ನಮಗೆ ಕೊಡ್ತಕ್ಕಂಥದ್ದಾಗಿದೆ. ಪಾಪದ ಸಂಬಳ ಮರಣವಾಗಿದೆ. ಯಾರೆಲ್ಲ ದೇವರ ಆಜ್ಞೆಗಳನ್ನ ಮೀರಿ ನಡೀತಕ್ಕಂಥವರಾಗಿದ್ದಾರೋ ಅವರು ಪಾಪಕ್ಕೆ ಗುರಿ ಆಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ 1 ಯೋಹಾನ 3:4 ನಾವು ನೋಡುವಂತೆಯವರಾಗಿದ್ದೇವೆ. ನಮ್ಮೆಲ್ಲರ ಸ್ಥಿತಿ ಹೇಗಿದೆ ಅಂದರೆ, ನಾವು ಶರೀರ ಭಾವದ ವಿಚಾರಕ್ಕೆ ಒಳಗಾಗಿ ಮರಣಕ್ಕೆ ಗುರಿ ಆಗಿ ಪಾಪದಲ್ಲಿ ಜೀವಿಸಿ ದೇವರ ಆಜ್ಞೆಯನ್ನ ಮೀರಿ ನಡೆಯುವಂತಹ ಮಕ್ಕಳಾಗಿದ್ದೇವೆ. ಇಂತಹ ಸ್ಥಿತಿ ನಮ್ಮಲ್ಲಿ ಬದಲಾಗಬೇಕು. ಯಾರು ನಮ್ಮನ್ನ ಬದಲಾಯಿಸುವಂತವರಾಗಿದ್ದಾರೆ ಅಂದ್ರೆ ಕ್ರಿಸ್ತನು ಮಾತ್ರ. ಕ್ರಿಸ್ತನ ಬಳಿಗೆ ನಾವು ಬರಬೇಕಾದ್ರೆ ಆತನ ಜೊತೆಯಲ್ಲಿ ನಮ್ಮ ಪಾಪಗಳನ್ನ ಹರಕೆ ಇಟ್ಟು ಮತ್ತೆ ನಾವು ಸಂಧಾನ ಮಾಡಿಕೊಳ್ಳುವುದಾದರೆ ಕ್ರಿಸ್ತನು ನಮಗೆ ಆ ಶರೀರ ದೀನದ ಸ್ವಭಾವವನ್ನು ಬಿಟ್ಟು ಪರಿಶುದ್ಧಾತ್ಮನಿಂದ ತುಂಬಿಸಿ ಆತ್ಮನ ಫಲಗಳನ್ನು ಹೊಂದಿಕೊಂಡು ಜೀವಿಸುವ ಹಾಗೆ ಮಾಡ್ತಕ್ಕಂಥವನಾಗಿದ್ದಾನೆ ಪ್ರಿಯ ಕೇಳುಗರೆ. ಆದ್ದರಿಂದ 2 ಕೊರಿಂಥ 5:20 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಕ್ರಿಸ್ತ ಯೇಸುವಿನ ರಾಯಭಾರಿಗಳು. ದೇವರೇ ನಮ್ಮ ಮುಖಾಂತರ ಕರೆ ನೀಡುತ್ತಿದ್ದಾನೆ. ದೇವರೊಡನೆ ನಾವು ಸಂಧಾನ ಮಾಡಿಕೊಳ್ಳುವರೆಂದು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಾವು ನಿಮ್ಮನ್ನ ವಿನಂತಿಸುತ್ತೇವೆ ಎಂಬುದಾಗಿ ಬರೆಯುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಆದಾಮ ಮತ್ತು ಅವಳು ಪಾಪ ಮಾಡಿದಾಗ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರು ಅವರನ್ನ ಹುಡುಕಿಕೊಂಡು ಬಂದು ಆದಾಮನೇ ನೀನು ಎಲ್ಲಿದ್ದೀಯ ಎಂಬುದಾಗಿ ಕರೆಯನ್ನು ನೀಡುವಂತವನಾಗಿದ್ದಾನೆ. ಯಾಕೆಂದ್ರೆ ದೇವರ ಜೊತೆಯಲ್ಲಿ ಮತ್ತೆ ಸಂಧಾನವನ್ನ ಮಾಡಿಕೊಳ್ಳುವುದಕ್ಕೋಸ್ಕರ. ಇನ್ನು ನಾವು ಕಾಯನ ಮತ್ತು ಹಾಬೇಲಿನ ವಿಚಾರವಾಗಿ ನಾವು ನೋಡಬೇಕಾದ್ರೆ, ಅಲ್ಲಿ ಕಾಯನ ತನ್ನ ತಮ್ಮನಾದಂತಹ ಹಾಬೇಲನನ್ನ ಕೊಲೆ ಮಾಡತಕ್ಕಂಥವನಾಗಿದ್ದಾನೆ. ಆದರೆ ಪಾಪಿಯಾಗಿ ಜೀವಿಸುತ್ತಿದ್ದಂತಹ ಕಾಯನನ್ನ ದೇವರು ಹೆಚ್ಚು ಕಡಿಮೆ ಆದಿಕಾಂಡ ಪುಸ್ತಕ 4 ಅಧ್ಯಾಯದಲ್ಲಿ 7 ಸಾರಿ ಕರೆಯುವಂತವನಾಗಿದ್ದಾನೆ. ಮನತಿರುಗಲು ಬೇಕಾದಂತಹ ಒಂದು ಅವಶ್ಯಕವಾದಂತಹ ಸಮಯವನ್ನ ಆತನಿಗೆ ನೀಡುವಂತವನಾಗಿದ್ದಾನೆ. ಆತನು ಹುಡುಕಿಕೊಂಡು ಬಂದು ಸಂಧಾನ ಮಾಡಿಕೊಳ್ಳಲು ಪ್ರಯತ್ನಿಸತಕ್ಕಂಥವನಾಗಿದ್ದಾನೆ. ಪಾಪದಿಂದ ನೀನು ಮನತಿರುಗುವ ಹಾಗೆ ಆತನನ್ನ ದೇವರು ಕರೆಯುವಂತವನಾಗಿದ್ದಾನೆ. ಆದರೆ ಕಾಯನನ್ನು ದೇವರ ಸನ್ನಿಧಿಯಿಂದಲೇ ದೂರ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಪ್ರತಿ ಸಾರಿಯೂ ಸಹ ದೇವರು ಪಾಪಿಗಳಾಗಿರ್ತಕ್ಕಂಥ ನಮ್ಮನ್ನ ಹುಡುಕಿಕೊಂಡು ಬಂದು ಕರೀತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಆತನು ಸಮಾಧಾನದ ಪ್ರಭು ಆಗಿದ್ದಾನೆ. ನಮಗೆ ಸಮಾಧಾನವನ್ನು ನೀಡಲು, ನಮ್ಮೊಂದಿಗೆ ಸಂಧಾನವನ್ನು ಮಾಡಿಕೊಂಡು ಆತನ ಕುಟುಂಬದಲ್ಲಿ ನಾವು ಜೀವಿಸುವ ಹಾಗೆ ನಮ್ಮನ್ನು ಕರೆಯುವಂತವನಾಗಿದ್ದಾನೆ. ಆದರೆ ಪಾಪಿಗಳಾಗಿರ್ತಕ್ಕಂತಹ ನಮ್ಮ ಮನಸ್ಸು ಯಾವ ರೀತಿಯಲ್ಲಿದೆ ಅಂದರೆ, ಲೌಕಿಕವಾಗಿ ಈ ಲೋಕದ ಆಸೆ ಪಾಸೆಗಳಿಗೂ ಈ ಲೋಕದ ವಿಚಾರದಲ್ಲಿ ಬಿದ್ದು ಹೋಗಿರುವುದರಿಂದ ದೇವರು ನಮ್ಮನ್ನು ಕರೀತಕ್ಕಂಥದ್ದನ್ನು, ದೇವರು ನಮ್ಮ ಜೊತೆ ಸಂಧಾನ ಮಾಡಿಕೊಳ್ಳಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥದ್ದನ್ನ ನಾವು ನೋಡದೆ ಕುರುಡರಾಗಿದ್ದೇವೆ. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಅಂದರೆ, ನಾವು ಯೋನನ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ಯೋನನ ಪುಸ್ತಕದಲ್ಲಿ ನಾವು ಗಮನಿಸುವುದಾದರೆ ಅಲ್ಲಿ ನೆನವೆ ಪಟ್ಟಣದ ಜನಗಳು ಯಾವ ರೀತಿಯಲ್ಲಿ ಜೀವಿಸುವಂಥವರಾಗಿದ್ದರು. ನೆನವೆ ಪಟ್ಟಣದ ಜನಗಳು ಪಾಪದಲ್ಲಿ ಜೀವಿಸುವಂಥವರಾಗಿದ್ದರು. ಅವರ ಪಾಪದ ಕಾರ್ಯಗಳು ದೇವರಿಗೆ ಮುಟ್ಟಿತು. ದೇವರಿಗೆ ಮುಟ್ಟಿದ ನಿಮಿತ್ತವಾಗಿ ದೇವರು ಅಲ್ಲಿ ಪ್ರವಾದಿಯಾದಂತಹ ಯೋನನನ್ನ ಕಳಿಸುವಂತವನಾಗಿದ್ದಾನೆ. ಯೋನನು ಆ ಪಟ್ಟಣಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಆ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣವನ್ನ 3 ದಿನ ಸುತ್ತುವುದರ ಮೂಲಕವಾಗಿ ಆತನು ಸಂದೇಶವನ್ನ ಕೊಡ್ತಕ್ಕಂಥವನಾಗಿದ್ದಾನೆ. ನೀವು ಮನ ತಿರುಗದೆ ಹೋದರೆ ಈ ಪಟ್ಟಣ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ ಅಲ್ಲಿರ್ತಕ್ಕಂಥ ಜನಗಳು ರಾಜನಿಂದ ಹಿಡಿದು ಕೊನೆ ಪ್ರಾಣಿಗಳವರೆಗೂ ಸಹ, ಕೊನೆಯ ಆ ಒಂದು ದೇಶದಲ್ಲಿರ್ತಕ್ಕಂತಹ ಜವಾನನವರೆಗೂ ಸಹ ಎಲ್ಲರೂ ಸಹ ಗೋಣಿ ತಾಟನ್ನ ಹೊದ್ದಿಕೊಂಡು ದೇವರಿಗೆ ಉಪವಾಸವಿಟ್ಟು ಪ್ರಾರ್ಥಿಸತಕ್ಕಂಥವರಾಗಿದ್ದಾರೆ. ನಮ್ಮ ದೇವರು ಯಾವಾಗಲೂ ಸಹ ಪಾಪದಿಂದ ಮನ ತಿರುಗುವ ಹಾಗೆ ಕರೆಯುವಂತವನಾಗಿದ್ದಾನೆ. ನಮ್ಮ ದೇವರು ಯಾವಾಗಲೂ ಸಹ ನಾವು ಪಾಪಗಳನ್ನು ಬಿಟ್ಟು ಆತನ ಜೊತೆಯಲ್ಲಿ ಸಂಧಾನವನ್ನು ಮಾಡಿಕೊಳ್ಳಬೇಕೆಂಬುದಾಗಿ ಕರೀತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಯೋನಾ ಪುಸ್ತಕ 3:8-10 ನಾವು ಓದುವುದಾದರೆ ಇಲ್ಲಿ ದೇವರ ವಾಕ್ಯ ಬಹಳ ಸುಂದರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ನಿನಿವೆ ಪಟ್ಟಣದ ಜನಗಳು ಗೋಣಿ ತಾಟನ ಒದ್ದಿಕೊಂಡು ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡುವರಂತರಾಗಿದ್ದಾರೆ. ದೇವರೇ ನಮ್ಮ ಪಾಪಗಳನ್ನು ಸಮಿಸು ಎಂಬುದಾಗಿ ಅವರು ಮೊರೆ ಇಡುವಂತವರಾಗಿದ್ದಾರೆ. ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗಗಳನ್ನು ತಾನು ನಡೆಸುತ್ತಿದ್ದ ಹಿಂಸೆಗಳನ್ನು ತೊರೆದು ಬಿಡಲಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರು ದೇವರ ಕಡೆಗೆ ತಿರುಗಿಕೊಳ್ತಕ್ಕಂಥವರಾಗಿದ್ದಾರೆ. ದೇವರ ಕಡೆಗೆ ತಿರುಗಿಕೊಂಡು ಅವರು ಏನು ಮೊರೆ ಇಡತಕ್ಕಂಥವರಾಗಿದ್ದಾರೆ ಅಂದರೆ, ನಮ್ಮ ದುರ್ಮಾರ್ಗಗಳನ್ನು ಸಮಿಸು ಸ್ವಾಮಿ, ನಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಮನ ತಿರುಗುವಾಗಿ ನಮಗೆ ಸಹಾಯ ಮಾಡು, ಅವರು ನಡೆಸುತ್ತಿದ್ದಂಥ ಹಿಂಸೆಗಳನ್ನು ಬಿಟ್ಟು ದೇವರ ಕಡೆಗೆ ಬರುವ ಹಾಗೆ ಅವರು ಕೂಗಿತಕ್ಕಂಥವರಾಗಿದ್ದಾರೆ, ಮೊರೆ ಇಡ್ತಕ್ಕಂಥವರಾಗಿದ್ದಾರೆ. ದೇವರು ಒಂದು ವೇಳೆ ಮನ ತಿರುಗಿ ಮನಸ್ಸನ್ನು ಬದಲಾಯಿಸಿಕೊಂಡು ತನ್ನ ಉಗ್ರ ಕೋಪವನ್ನು ತೊರೆದರೆ ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನೆನವೆಯಲ್ಲಿದ್ದಂತಹ ಎಲ್ಲಾ ಜನರು ಸಾರಿದರು. ದೇವರು ನೆನವೆ ಅವರ ಕೃತ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗತನದಿಂದ ತಿರುಗಿಕೊಂಡಿದ್ದರೆಂದು ತಿಳಿದು ತನ್ನ ಮನಸ್ಸನ್ನು ಬದಲಾಯಿಸಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ ಕೇಡನ ಮಾಡದೇ ಬಿಟ್ಟು ಬಿಡುವೆನು. ಇದೇ ಪ್ರಿಯ ಕೇಳುಗರೆ ದೇವರ ಪ್ರೀತಿ ಅಂತಕ್ಕಂಥದ್ದು. ಇದೇ ಪ್ರಿಯ ಕೇಳುಗರೆ ದೇವರು ನಮ್ಮ ಜೊತೆ ಸಂಧಾನ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸ್ತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಸನ್ನಿವೇಶ. ನಾವು ಪಾಪದಿಂದ ದೂರ ಹೋಗಿದ್ದೇವೆ, ನಮ್ಮ ಜೀವಿತ ಶರೀರ ದಿನ ಸ್ವಭಾವದ ಮೇಲೆ ಹಾತುಕೊಂಡಿರ್ತಕ್ಕಂಥದ್ದಾಗಿದೆ, ಲೌಕಿಕ ಆಸೆಗಳ ಮೇಲೆ ಹಾತುಕೊಂಡಿದೆ. ಆದರೆ ದೇವರು ಅದರಿಂದ ಮನ ತಿರುಗಿ ಬರುವುದಾದರೆ ದೇವರು ನಮ್ಮನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ದೇವರು ನಮ್ಮನ್ನು ನಿತ್ಯ ಮಾರ್ಗದಲ್ಲಿ ನಡೆಸತಕ್ಕಂಥವನಾಗಿದ್ದಾನೆ. ದೇವರು ನಮ್ಮನ್ನು ಬದಲಾಯಿಸುವುದರ ಮೂಲಕವಾಗಿ ಆತನ ಕುಟುಂಬದಲ್ಲಿ ಒಬ್ಬರಾಗಿ ಜೀವಿಸುವ ಹಾಗೆ ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ನೆನವೆ ಪಟ್ಟಣದ ಜನಗಳು ಪ್ರಿಯ ಕೇಳುಗರೆ ದೇವರ ಕಡೆ ಮೊರೆ ಇಡ್ತಕ್ಕಂಥವರಾಗಿದ್ದಾರೆ. ಏನೆಂಬುದಾಗಿ ಮೊರೆ ಇಡ್ತಕ್ಕಂಥವರಾಗಿದ್ದಾರೆ? ಈಗಾಗಲೇ ಯೋನ ಈ ಪಟ್ಟಣ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಆತನು ಸಾರಿದನು. ಆದರೆ ಈ ಜನಗಳು ನಂಬಿಕೆಯಿಂದ ಒಂದು ವೇಳೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಮನ ತಿರುಗಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ನಮ್ಮ ಮೇಲೆ ಉಗ್ರ ಕೋಪವನ್ನು ತೊರೆದು ನಾವು ನಾಶವಾಗದಂತೆ ನಮ್ಮನ್ನು ಉಳಿಸುವವನಾಗಿದ್ದಾನೆ ಎಂಬುದನ್ನು ಅವರು ನಂಬಿಕೆಯಿಂದ ಅರಿತುಕೊಂಡು ತಮ್ಮ ದುರ್ಮಾರ್ಗಗಳನ್ನು ತಮ್ಮ ಶರೀರ ದೀನ ಸ್ವಭಾವದ ಹಾಸ್ಯಗಳನ್ನು ಬಿಟ್ಟು ತಮ್ಮ ಎಲ್ಲ ರೀತಿಯ ಕೆಟ್ಟತನಗಳನ್ನು ಬಿಟ್ಟು ಅವರು ಕ್ರಿಸ್ತನ ಕಡೆಗೆ ಮನ ತಿರುಗತಕ್ಕಂಥವರಾಗಿದ್ದಾರೆ. ಆವಾಗ ದೇವರು ತಾನು ಏನು ಮಾಡಬೇಕೆಂಬುದಾಗಿ ನೆನೆಸಿದನು, ಅದನ್ನು ಮಾಡದೆ ಅವರನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಅವರ ಜೊತೆಯಲ್ಲಿ ಮತ್ತೆ ಸಂಧಾನವನ್ನು ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಅವರ ಜೊತೆಯಲ್ಲಿ ಮತ್ತೆ ಹೊಂದಾಣಿಕೆಯಿಂದ ಜೀವಿಸುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಹೌದು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸಹ ಪಾಪಿಗಳಾಗಿದ್ದೇವೆ. ಆದರೆ ನೆನವೆಯ ಪಟ್ಟಣದ ಜನಗಳ ರೀತಿಯಲ್ಲಿ ನಾವು ಮನ ತಿರುಗಿ ಬರುವುದಾದರೆ ದೇವರು ನಮ್ಮ ಜೊತೆಯಲ್ಲಿ ಮತ್ತೆ ಹೊಂದಾಣಿಕೆಯಿಂದ ಸಮಾಧಾನದಿಂದ ಜೀವಿಸಬೇಕು ಎಂಬುದಾಗಿ ಪ್ರಯತ್ನಿಸತಕ್ಕಂಥವನಾಗಿದ್ದಾನೆ. ಆದರೆ ಸೈತಾನ ಎಲ್ಲದಕ್ಕೂ ಗೊಂದಲವನ್ನು ಉಂಟು ಮಾಡತಕ್ಕಂಥ ವ್ಯಕ್ತಿ, ದೇವರಿಂದ ನಮ್ಮನ್ನು ದೂರ ತೆಗೆದುಕೊಂಡು ಹೋಗಿ ಲೌಕದ ಹಾಸ್ಯಗಳನ್ನು ತೋರಿಸಿ ಪಾಪದಲ್ಲಿ ಮುಳುಗಿಸಿ ಮರಣಕ್ಕೆ ನಡೆಸುವಂತಹ ವ್ಯಕ್ತಿ ಆಗಿದ್ದಾನೆ. ಆದರೆ ದೇವರು ನಮ್ಮನ್ನು ಪ್ರತಿ ಸಾರಿಯೂ ಸಹ, ನನ್ನ ಮಗಳೇ ನನ್ನ ಮಗನೇ ಹಿಂತಿರುಗಿ ಬಾ, ನಾನು ನಿನ್ನ ಜೊತೆಯಲ್ಲಿ ಇರಬೇಕು, ನನ್ನ ಜೊತೆಯಲ್ಲಿ ನೀನು ಸಂಧಾನ ಮಾಡಿಕೊ ಎಂಬುದಾಗಿ ಕರೀತಕ್ಕಂಥವನಾಗಿದ್ದಾನೆ. ಪಶ್ಚಾತ್ತಾಪ, ತಪ್ಪೊಪ್ಪಿಗೆಯ ಒಂದು ಸಾಮರಸ್ಯ ನಾವು ಜೀವಿಸುವಂತಹ ಈ ಕಾಲಘಟ್ಟದಲ್ಲಿ ಬಹಳ ಅಗತ್ಯವಾಗಿದೆ. ಪ್ರಿಯ ಕೇಳುಗರೆ, ಆದ್ದರಿಂದಲೇ ಅಪೊಸ್ತಲರ ಕೃತ್ಯಗಳು 3:19 ವಚನವನ್ನು ಓದಬೇಕಾದರೆ, ಆದ್ದರಿಂದ ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ, ಹಾಗೆ ತಿರುಗಿದರೆ ಕರ್ತನ ಸನ್ನಿಧಾನದಿಂದ ದೇವರು ನಿಮಗೆ ಆಶೀರ್ವಾದವನ್ನು ನೀಡುವಂತವನಾಗಿದ್ದಾನೆ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ಗಮನಿಸತಕ್ಕಂತಹ ಒಂದು ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ದೇವರು ನಮ್ಮ ಪಾಪಗಳನ್ನು ಸಮಿಸುವುದು ಮಾತ್ರ ಅಲ್ಲ, ನಾವು ಪಶ್ಚಾತ್ತಾಪಪಟ್ಟರೆ ಆತನು ನಂಬಿಗಸ್ತನು, ಆತನು ನೀತಿವಂತನು. ನಮ್ಮ ಪಾಪಗಳನ್ನು ಹರಕೆ ಇಟ್ಟರೆ ಆತನು ನಮ್ಮ ಸಂಪೂರ್ಣವಾದಂಥ ಎಲ್ಲ ಪಾಪಗಳನ್ನು, ಅದು ಎಷ್ಟೇ ದೊಡ್ಡ ಪಾಪವಾಗಿದ್ದರೂ ಸರಿ ಆತನು ಸಮಿಸ್ತಕ್ಕಂಥವನಾಗಿದ್ದಾನೆ. ಅದನ್ನೇ ನಾವು ಒಂದು ಯೌವನ ಒಂದನೇ ಅಧ್ಯಾಯ 9 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನು ನಮ್ಮ ಪಾಪಗಳನ್ನು ಸಮಿಸುವುದು ಮಾತ್ರ ಅಲ್ಲ, ಈಗ ನಮಗೋಸ್ಕರ ತಂದೆಯ ಬಲಪಾಸದಲ್ಲಿ ಕುಳಿತು ಮಧ್ಯಸ್ಥಿಕೆ ಸೇವೆಯನ್ನು ಮಾಡ್ತಕ್ಕಂಥ ದೇವರು, ನಾವು ಪಾಪವನ್ನು ಬಿಟ್ಟು ಮನ ತಿರುಗಿ ಜೀವಿಸುವುದಾದರೆ ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ಆತನು ಅಳಿಸಿ ಹಾಕ್ತಕ್ಕಂಥವನಾಗಿದ್ದಾನೆ. ಇನ್ನೆಂದಿಗೂ ಸಹ ನಾವು ನೆನೆಸಿಕೊಳ್ಳದ ರೀತಿಯಲ್ಲಿ ಆ ಪಾಪವನ್ನು ಅಳಿಸಿ ಹಾಕ್ತಕ್ಕಂಥವನಾಗಿದ್ದಾನೆ. ಸಮುದ್ರದ ಆಳಕ್ಕೆ ಆ ಪಾಪವನ್ನು ಅಡಗಿಸಿ ಇಡ್ತಕ್ಕಂಥವನಾಗಿದ್ದೇನೆ, ಇನ್ನೆಂದಿಗೂ ನಾನು ನೆನೆಸಿಕೊಳ್ಳುವುದಿಲ್ಲ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಆದ್ದರಿಂದ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ಮನ ತಿರುಗಿ ಬಾ, ನಾನು ನಿನ್ನ ಜೊತೆ ಸಂಧಾನ ಮಾಡಿಕೊಳ್ಳಬೇಕು, ನೀ ನನ್ನ ಕುಟುಂಬದಲ್ಲಿ ಜೀವಿಸಬೇಕು, ನೀ ನನ್ನೊಂದಿಗೆ ಸದಾಕಾಲ ಇರಬೇಕೆಂಬುದಾಗಿ ಆತನು ಕರೆಯುವಂತೆವನಾಗಿದ್ದಾನೆ. ಆತನ ಕರೆಯುವಿಕೆಗೆ ನಾವು ಕಿವಿಗೊಡುವುದಾದರೆ, ನೆನವೆ ಪಟ್ಟಣದ ಜನಗಳ ರೀತಿಯಲ್ಲಿ ನಾವು ಮನ ತಿರುಗುವುದಾದರೆ ನಾವು ಆತನ ಕುಟುಂಬದಲ್ಲಿ ಒಬ್ಬರಾಗ್ತಕ್ಕಂಥವರಾಗಿದ್ದೇವೆ. ಮಾತ್ರವಲ್ಲದೆ ಆತನು ತನ್ನ ಕೋಪವನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆತನು ನಮಗೆ ಏನನ್ನ ಮಾಡಬೇಕೆಂಬುದಾಗಿ ನೆನೆಸಿದನೋ ಅದನ್ನು ಮಾಡದೆ ಆತನು ಮನ ತಿರುಗುವಂತಹ ದೇವರಾಗಿದ್ದಾನೆ. ಪ್ರಿಯ ಕೇಳುಗರೆ, ಎಂತಹ ಪ್ರೀತಿಯುಳ್ಳ ದೇವರನ್ನ ನಾವು ಆರಾಧಿಸುವಂತವರಾಗಿದ್ದೇವೆ. ಎಂತಹ ಪ್ರೀತಿಯುಳ್ಳ ದೇವರು ನಮ್ಮ ಸೃಷ್ಟಿಕರ್ತ, ಎಂತಹ ಪ್ರೀತಿಯುಳ್ಳ ದೇವರು ನಾವು ಎಷ್ಟೇ ಪಾಪ ಮಾಡಿದರೂ ಸಹ ನಾ ಸಮಿಸ್ತೇನೆ ಎಂಬುದಾಗಿ ಕರೆಯುವಂತಹ ದೇವರಾಗಿದ್ದಾನೆ. ನಾವು ಯೋಚಿಸಬೇಕು, ಈ ಒಂದು ಕಾರ್ಯ ವೈಯಕ್ತಿಕವಾಗಿ, ಪ್ರಿಯ ಕೇಳುಗರೆ, ಎಲ್ಲರಿಗೂ ಸೇರಿ ಅಲ್ಲ, ವೈಯಕ್ತಿಕವಾಗಿ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥದ್ದು ವೈಯಕ್ತಿಕ ರಕ್ಷಣೆಗೋಸ್ಕರ, ನನ್ನ ವೈಯಕ್ತಿಕ ರಕ್ಷಣೆಗೋಸ್ಕರ, ನನ್ನ ಕುಟುಂಬದ ವೈಯಕ್ತಿಕ ರಕ್ಷಣೆಗೋಸ್ಕರ. ನಾನು ರಕ್ಷಣೆ ಹೊಂದಿರೆ ನನ್ನ ಕುಟುಂಬ ರಕ್ಷಣೆ ಹೊಂದಕ್ಕಂಥದ್ದಾಗಿದೆ ಅಲ್ಲ. ಪ್ರಿಯ ಕೇಳುಗರೆ, ರಕ್ಷಣೆ ಅಂತಕ್ಕಂಥದ್ದು ವೈಯಕ್ತಿಕ. ಅದಕ್ಕೋಸ್ಕರವೇ ಯೋಹಾನನು ಬರೆದ ಸುವಾರ್ತೆ 3:16 ವಚನ ಅದ್ಭುತವಾದಂತಹ ದೇವರ ಪ್ರೀತಿ ಬಗ್ಗೆ ತಿಳಿಸ್ತಕ್ಕಂಥದ್ದು, ರಕ್ಷಣೆ ವೈಯಕ್ತಿಕ ಅಂತಕ್ಕಂಥ ವಿಚಾರದ ಬಗ್ಗೆ ತಿಳಿಸ್ತಕ್ಕಂಥದ್ದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ಎಂತಹ ಅದ್ಭುತವಾದಂತಹ ವಾಕ್ಯ. ಪ್ರಿಯ ಕೇಳುಗರೆ, ಯಾರೆಲ್ಲ ಆತನನ್ನು ನಂಬತಕ್ಕಂಥವರಾಗಿದ್ದಾರೋ, ಯಾರೆಲ್ಲ ಹೌದು ಕ್ರಿಸ್ತನು ನನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾನೆ, ಆತನನ್ನು ನಂಬಿದರೆ ಆತನು ತನ್ನ ರಕ್ತದ ಮುಖಾಂತರವಾಗಿ ನನ್ನ ಪಾಪಗಳನ್ನು ತೊಳಿತಕ್ಕಂಥವನಾಗಿದ್ದಾನೆ, ಆತನು ನನ್ನ ಜೊತೆಯಲ್ಲಿ ಸಂಧಾನ ಮಾಡಿಕೊಳ್ಳಲು ಬಯಸ್ತಕ್ಕಂಥವನಾಗಿದ್ದೇನೆ, ನಾನು ಆತನ ಕುಟುಂಬದಲ್ಲಿ ಹುಟ್ಟಾಗಬೇಕೆಂಬುದಾಗಿ ಯಾರೆಲ್ಲ ಆತನನ್ನು ನಂಬಿ ಬರ್ತಕ್ಕಂಥವರಾಗಿದ್ದಾರೋ ಅವರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ನಿನ್ನ ಪಾಪ ಎಷ್ಟೇ ಇದ್ದರೂ ಸರಿ, ನೀನು ಎಂಥ ಪಾಪ ಮಾಡಿದರೂ ಸರಿ, ನಾ ಸಮಿಸ್ತಕ್ಕಂಥವನಾಗಿದ್ದೇನೆ, ಬಾ ಎಂಬುದಾಗಿ ಕರೀತಕ್ಕಂಥವನಾಗಿದ್ದಾನೆ. ಅದಕ್ಕೆ ನಮ್ಮ ಉತ್ತರ ಏನಿದೆ? ಪ್ರಿಯ ಕೇಳುಗರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5 10 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ದೇವರಿಗೆ ಶತ್ರುಗಳಾಗಿದ್ದಾಗಲೇ ನಮಗೆ ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಂಧಾನವಾಯಿತು. ಆತನ ಸಂಗಡ ಸಂಧಾನವಾದ ನಮಗೆ ಮಗನ ಜೀವದಿಂದ ರಕ್ಷಣೆಯಾಗುವುದು ಎಷ್ಟು ನಿಶ್ಚಯವಲ್ಲವೇ ಎಂಬುದಾಗಿ ಪೌಲ ಬರೀತಕ್ಕಂಥವನಾಗಿದ್ದಾನೆ. ನಾವು ಶತ್ರುಗಳಾಗಿದ್ದಾಗಲೂ ಸಹ, ನಾವು ಪಾಪಿಗಳಾಗಿದ್ದಾಗಲೂ ಸಹ, ಆತನನ್ನು ಬಿಟ್ಟು ಹೋಗಿದ್ದಾಗಲೂ ಸಹ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡುವುದರ ಮೂಲಕವಾಗಿ, ನನ್ನ ಪಾಪಕ್ಕೋಸ್ಕರ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಸಂಧಾನ ಮಾಡಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಆ ಸಂಧಾನ ಮಾಡಿಕೊಂಡ ನಿಮಿತ್ತವಾಗಿಯೇ ಆತನು ನಮಗೆ ಜೀವವನ್ನು ನೀಡ್ತಕ್ಕಂಥವನಾಗಿದ್ದಾನೆ. ಜೀವವನ್ನು ಮಾತ್ರವಲ್ಲ, ನಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಇದು ನಿಶ್ಚಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಂಥ ದೇವರು ಇವತ್ತು ನನ್ನನ್ನು ನಿಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಆತನು ನಮ್ಮ ಜೊತೆಯಲ್ಲಿ ಸಂಧಾನ ಮಾಡಿಕೊಳ್ಳಬೇಕು, ಹೊಂದಾಣಿಕೆ ಮಾಡಿಕೊಳ್ಳಬೇಕು, ಸಮಾಧಾನದಿಂದ ಜೀವಿಸಬೇಕೆಂಬುದಾಗಿ ಆತನು ಕರೀತಕ್ಕಂಥವನಾಗಿದ್ದಾನೆ. ನಾವು ತಯಾರಾಗಿದ್ದೇವೆ? ಪ್ರಿಯ ಕೇಳುಗರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯದಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ನಾವು ನಮ್ಮ ಹಳೆಯ ಸ್ವಭಾವಗಳನ್ನು ಕಲ್ವಾರಿ ಶಿಲುಬೆಯಲ್ಲಿ ನಾವು ಹಾಕುವುದರ ಮೂಲಕವಾಗಿ ಕ್ರಿಸ್ತನಲ್ಲಿದ್ದು ನೂತನ ಸ್ವಭಾವಗಳನ್ನು ಹೊಂದಿಕೊಂಡು ನಾವು ಆತ್ಮನ ಫಲಗಳನ್ನು ಹೊಂದಿಕೊಂಡವರಾಗಿ ಎಲ್ಲಾ ರೀತಿಯ ಆತ್ಮನ ಫಲಗಳು ನಮ್ಮ ಜೀವಿತದಲ್ಲಿ ಬರುವುದರ ಮೂಲಕವಾಗಿ ನಾವು ಜೀವಿಸುವುದಾದರೆ, ನಂಬಿಕೆಯಿಂದ ಕ್ರಿಸ್ತನ ಬಳಿಗೆ ಬರುವುದಾದರೆ ಆತನು ನಮ್ಮನ್ನ ತನ್ನ ಕುಟುಂಬದಲ್ಲಿ ಒಬ್ಬರಾಗಿ ಸೇರಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:1 ತಿಳಿಸ್ತಕ್ಕಂಥದ್ದಾಗಿದೆ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ನಮಗೆ ಸಮಾಧಾನ ಉಂಟು ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಂಬಿಕೆಯಿಂದ ನಾವು ಕ್ರಿಸ್ತನ ಬಳಿಗೆ ಬರುವುದಾದರೆ ಆತನು ನಮ್ಮನ್ನು ತನ್ನ ಕುಟುಂಬದಲ್ಲಿ ಒಬ್ಬರಾಗಿ ಸೇರಿಸಿಕೊಂಡು ನಮ್ಮ ಜೊತೆ ಸಮಾಧಾನವಾಗಿ ಇರಲು ಬಯಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಾವು ಹಿಂದೆ ಕ್ರಿಸ್ತನ ಬಳಿಗೆ ಬರೋಣ. ಯಾರೆಲ್ಲ ನಾನು ಸಮಾಧಾನವನ್ನು ಹೊಂದಿಕೊಳ್ಳಬೇಕು, ಕ್ರಿಸ್ತನ ಜೊತೆ ಸಮಾಧಾನದಿಂದ ಜೀವಿಸಬೇಕೆಂಬುದಾಗಿ ನೆನೆಸುವಂಥವರಾಗಿದ್ದೀರಾ, ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ಈ ಸಮಯದಲ್ಲಿ ಸ್ವಾಮಿ ನಾವು ಹರಿತುಕೊಂಡೆವು ರಾಜ, ಪಾಪ ನಿನ್ನಿಂದ ನಮ್ಮನ್ನು ದೂರ ಮಾಡಿದೆ. ಆದರೆ ಸ್ವಾಮಿ, ನೀನು ಶಮಿಸುವಂತಹ ದೇವರಾಗಿದ್ದೀಯಾ, ನಮ್ಮ ಜೊತೆ ಸಂಧಾನ ಮಾಡಿಕೊಂಡು ಸಮಾಧಾನವನ್ನು ನೀಡುವಂತಹ ದೇವರಾಗಿದ್ದೀಯಾ. ಈ ಸಮಯದಲ್ಲಿ ಯಾರೆಲ್ಲ ನಿನ್ನ ಮಕ್ಕಳು ನಿನ್ನ ಬಳಿಗೆ ಬಂದು ನಂಬಿಕೆಯಿಂದ ತಮ್ಮ ಪಾಪಗಳನ್ನು ಹರಿಕೆ ಇಡ್ತಕ್ಕಂಥವರಾಗಿದ್ದಾರೋ ಆ ಮಕ್ಕಳನ್ನು ಆಶೀರ್ವಿಸು, ನಿನ್ನೊಂದಿಗೆ ಸಂಧಾನ ಹೊಂದಿಕೊಂಡು ಸಮಾಧಾನದಿಂದ ಜೀವಿಸಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಪಾದ ಹಾದಿಯಲ್ಲಿ ನಾ ಬೆರೆತು ಹೋದೆನು, ನನಗಾಗಿ ಪ್ರಾಣ ಕೊಟ್ಟ ನಿನ್ನೆ ಮರೆತೆನು, ನಿನ್ನ ಜೀವ ನನಗೆ ತ್ಯಜಿಸಿ ನನ್ನ ಪಾಪವನ್ನು ಕ್ಷಮಿಸಿ ನವ ಜೀವ ಹೊಂದಿದೆ. ನೆನ್ನೆ